ಅಧ್ಯಾಯ 16. ಆಮೇಲೆ ಏಸು ಶಿಷ್ಯರಿಗೆ ಹೀಗಂದನು, ಒಬ್ಬ ಶ್ರೀಮಂತನ ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ನೋಡ್ಕೊಳ್ತಿದ್ದ ಒಬ್ಬ ಮೇಲ್ವಿಚಾರಕ ಇದ್ದ. ಅವನು ಯಜಮಾನನ ವಸ್ತುಗಳನ್ನ ಹಾಳು ಮಾಡ್ತಿದ್ದಾನೆ ಅಂತ ಯಜಮಾನನಿಗೆ ದೂರು ಬಂತು. ಆಗ ಯಜಮಾನ ಅವನನ್ನು ಕರೆದು, ಏನಿದು ನಾನು ಕೇಳ್ತಿರೋದು? ಇಷ್ಟು ದಿನ ಏನೇನು ಮಾಡಿದೆ ಅಂತ ಲೆಕ್ಕ ಕೊಡು, ಇನ್ನು ಮುಂದೆ ನೀನು ನನ್ನ ಮನೆ ನೋಡ್ಕೊಳ್ಳಲ್ಲ ಅಂದ. ಆಗ ಆ ಮೇಲ್ವಿಚಾರಕ ಮನಸ್ಸಲ್ಲೇ, ಯಜಮಾನ ನನ್ನನ್ನ ಕೆಲಸದಿಂದ ತೆಗೆದು ಬಿಡ್ತಾನಲ್ಲ, ಈಗೇನು ಮಾಡಲಿ? ಹೊಲದಲ್ಲಿ ಕೆಲಸ ಮಾಡುವಷ್ಟು ಶಕ್ತಿ ನಂಗಿಲ್ಲ, ಭಿಕ್ಷೆ ಬೇಡೋಣ ಅಂದ್ರೆ ನಾಚಿಕೆ ಆಗುತ್ತೆ. ನನ್ನನ್ನ ಕೆಲಸದಿಂದ ತೆಗೆದ್ರೆ ಒಂದು ಉಪಾಯ ಇದೆ, ಹಾಗೆ ಮಾಡಿದ್ರೆ ನನ್ನ ಕೆಲಸ ಹೋದ್ರೂ ಜನ ನನ್ನನ್ನ ಮನೆಯೊಳಗೆ ಸೇರಿಸ್ಕೊಳ್ತಾರೆ ಅಂತ ಯೋಚಿಸಿದ. ಆಮೇಲೆ ಯಜಮಾನನ ಸಾಲಗಾರರಲ್ಲಿ ಒಬ್ಬೊಬ್ಬರನ್ನೇ ಕರೆದ. ಮೊದಲನೇ ವ್ಯಕ್ತಿಗೆ, ನನ್ನ ಯಜಮಾನನ ಹತ್ರ ನಿಂಗೆಷ್ಟು ಸಾಲ ಇದೆ ಅಂತ ಕೇಳಿದ. ಅವನು 2,200 ಲೀಟರ್ ಆಲಿವ್ ಎಣ್ಣೆ ಅಂದ. ಆಗ ಮೇಲ್ವಿಚಾರಕ, ತಗೋ ನಿನ್ನ ಕರಾರು ಪತ್ರ, ಕೂತ್ಕೊಂಡು ಅದನ್ನ 1,100 ಲೀಟರ್ ಅಂತ ತಿದ್ದಿ ಬರಿ ಅಂದ. ಇನ್ನೊಬ್ಬನಿಗೆ, ನಿನಗೆಷ್ಟು ಸಾಲ ಇದೆ ಅಂತ ಕೇಳಿದ. ಅವನು, 170 ಕ್ವಿಂಟಾಲ್ ಗೋಧಿ ಅಂದ. ಅದಕ್ಕೆ ಮೇಲ್ವಿಚಾರಕ, ತಗೋ ನಿನ್ನ ಕರಾರು ಪತ್ರ, ಇದರಲ್ಲಿ 136 ಕ್ವಿಂಟಾಲ್ ಅಂತ ಬರಿ ಅಂದ. ಈ ರೀತಿ ಮೇಲ್ವಿಚಾರಕ ಮೋಸ ಮಾಡಿದ್ರೂ ಯಜಮಾನ ಅವನನ್ನ ಹೊಗಳಿದ, ಯಾಕಂದ್ರೆ ಅವನು ಬುದ್ಧಿ ಬಳಸಿ ಕೆಲಸ ಮಾಡಿದ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಕಾಲದ ಜನ ದೇವರ ಸೇವಕರಿಗಿಂತ ಹೆಚ್ಚು ಬುದ್ಧಿವಂತರಾಗಿ ನಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಲೋಕದಲ್ಲಿ ನಿಮಗಿರೋ ಸಿರಿ ಸಂಪತ್ತನ್ನ ಉಪಯೋಗಿಸಿ ಸ್ವರ್ಗದಲ್ಲಿ ಸ್ನೇಹಿತರನ್ನ ಮಾಡ್ಕೊಳ್ಳಿ. ಆಗ ಈ ಸಂಪತ್ತು ಹೋದ್ರೂ ಆ ಸ್ನೇಹಿತರು ನಿಮ್ಮನ್ನ ಯಾವತ್ತೂ ನಾಶವಾಗದ ಮನೆಯೊಳಗೆ ಕರ್ಕೊಳ್ತಾರೆ. ದೇವರ ಮುಂದೆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಂಬಿಕೆ ಉಳಿಸಿಕೊಳ್ಳುವವರು ದೊಡ್ಡ ದೊಡ್ಡ ವಿಷಯಗಳಲ್ಲೂ ನಂಬಿಕೆ ಉಳಿಸಿಕೊಳ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಂಬಿಕೆ ಕಳ್ಕೊಳ್ಳುವವರು ದೊಡ್ಡ ದೊಡ್ಡ ವಿಷಯಗಳಲ್ಲೂ ನಂಬಿಕೆ ಕಳ್ಕೊತಾರೆ. ಹಾಗಾಗಿ ಈ ಲೋಕದ ಕೆಟ್ಟ ಸಿರಿ ಸಂಪತ್ತನ್ನ ಚೆನ್ನಾಗಿ ಉಪಯೋಗಿಸಿಕೊಳ್ಳದೇ ಇದ್ರೆ ನಿಜವಾದ ಸಂಪತ್ತನ್ನ ಯಾರು ನಿಮ್ಮ ಕೈಗೆ ಒಪ್ಪಿಸ್ತಾರೆ? ಇನ್ನೊಬ್ಬನ ಆಸ್ತಿ ವಿಷಯದಲ್ಲಿ ನೀವು ನಂಬಿಗಸ್ತರಾಗಿ ಇರಲಿಲ್ಲ ಅಂದ್ರೆ ನಿಮಗಾಗಿ ಇಟ್ಟಿರೋ ಆಸ್ತಿನ ಯಾರು ತಾನೇ ಕೊಡ್ತಾರೆ? ಯಾವ ಆಳಿಗೂ ಇಬ್ರು ಯಜಮಾನರ ಸೇವೆ ಮಾಡೋಕ್ಕೆ ಆಗಲ್ಲ. ಅವನು ಒಬ್ಬ ಯಜಮಾನನನ್ನ ದ್ವೇಷಿಸ್ತಾನೆ, ಇನ್ನೊಬ್ಬನನ್ನ ಪ್ರೀತಿಸ್ತಾನೆ. ಅಥವಾ ಒಬ್ಬ ಯಜಮಾನನ ಜೊತೆ ಇರ್ತಾನೆ, ಇನ್ನೊಬ್ಬನನ್ನ ಕೀಳಾಗಿ ನೋಡ್ತಾನೆ. ನೀವು ಒಂದೇ ಸಮಯದಲ್ಲಿ ದೇವರಿಗೂ ದುಡ್ಡಿಗೂ ದಾಸರಾಗಿ ಇರೋಕ್ಕಾಗಲ್ಲ. ಈ ಎಲ್ಲ ವಿಷಯಗಳನ್ನ ಫರಿಸಾಯರು ಕೇಳಿಸ್ಕೊಳ್ತಾ ಇದ್ರು. ಅವರಿಗೆ ತುಂಬಾ ಹಣದಾಸೆ ಇತ್ತು. ಅವರು ಯೇಸುವನ್ನ ಗೇಲಿ ಮಾಡೋಕ್ಕೆ ಶುರು ಮಾಡಿದ್ರು. ಅದಕ್ಕೆ ಯೇಸು ಹೀಗಂದನು, ನೀವು ಮನುಷ್ಯರ ಮುಂದೆ ನೀತಿವಂತರ ತರ ನಡ್ಕೊಳ್ತೀರಾ, ಆದ್ರೆ ನಿಮ್ಮ ಹೃದಯದಲ್ಲಿ ಏನಿದೆ ಅಂತ ದೇವರಿಗೆ ಗೊತ್ತು. ಯಾಕಂದ್ರೆ ಮನುಷ್ಯನಿಗೆ ಅದ್ಭುತ ಅಂತ ಅನಿಸೋದು ದೇವರಿಗೆ ಅಸಹ್ಯ. ನಿಯಮ ಪುಸ್ತಕದಲ್ಲಿದ್ದ ಮತ್ತು ಪ್ರವಾದಿಗಳು ಬರೆದ ಮಾತುಗಳು ಯೋಹಾನ ಬರೋ ತನಕ ಇದ್ದವು. ಆಮೇಲಿಂದ ದೇವರ ಆಳ್ವಿಕೆಯ ಸಿಹಿ ಸುದ್ದಿಯನ್ನ ಸಾರಲಾಗುತ್ತಿದೆ. ಎಲ್ಲಾ ತರದ ಜನ ದೇವರ ಆಳ್ವಿಕೆಯಲ್ಲಿ ಇರೋಕೆ ಶತ ಪ್ರಯತ್ನ ಮಾಡ್ತಿದ್ದಾರೆ. ಆಕಾಶ ಭೂಮಿ ನಾಶ ಆದ್ರೂ ನಿಯಮ ಪುಸ್ತಕದಲ್ಲಿರೋ ಯಾವ ಮಾತೂ ಸುಳ್ಳಾಗಲ್ಲ. ಹೆಂಡತಿಗೆ ವಿಚ್ಛೇದನ ಕೊಟ್ಟು ಇನ್ನೊಬ್ಬಳನ್ನ ಮದುವೆ ಆಗುವವನು ವ್ಯಭಿಚಾರಿ ಆಗ್ತಾನೆ. ವಿಚ್ಛೇದನ ಆದ ಸ್ತ್ರೀಯನ್ನ ಮದುವೆ ಆಗುವವನು ವ್ಯಭಿಚಾರಿ ಆಗ್ತಾನೆ. ಒಬ್ಬ ಶ್ರೀಮಂತ ಯಾವಾಗ್ಲೂ ನೇರ್ಲೆ ಬಣ್ಣದ ದುಬಾರಿ ಬಟ್ಟೆ ಹಾಕೊಂಡು ಇರ್ತಿದ್ದ. ದಿನ ಐಷಾರಾಮಿ ಜೀವನ ಮಾಡ್ತಿದ್ದ. ಜನ ಇವನ ಮನೆ ಬಾಗಿಲಿಗೆ ಲಾಜರ ಅನ್ನೋ ಒಬ್ಬ ಭಿಕ್ಷುಕನನ್ನ ತಂದು ಬಿಡ್ತಾ ಇದ್ರು. ಆ ಭಿಕ್ಷುಕನ ಮೈತುಂಬ ಹುಣ್ಣಿತ್ತು. ಅವನು ಆ ಶ್ರೀಮಂತನ ಮೇಜಿಂದ ಬೀಳೋ ರೊಟ್ಟಿ ತುಂಡುಗಳನ್ನ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಕಾಯ್ತಾ ಇರ್ತಿದ್ದ. ನಾಯಿಗಳು ಅವನ ಮೈಮೇಲಿದ್ದ ಹುಣ್ಣುಗಳನ್ನ ನೆಕ್ತಿದ್ದವು. ಸ್ವಲ್ಪ ಸಮಯ ಆದ ಮೇಲೆ ಆ ಭಿಕ್ಷುಕ ಸತ್ತು ಹೋದ. ದೇವದೂತರು ಅವನನ್ನ ಅಬ್ರಹಾಮನ ಹತ್ರ ಕರ್ಕೊಂಡು ಬಂದ್ರು. ಆಮೇಲೆ ಆ ಶ್ರೀಮಂತನೂ ಸತ್ತು ಹೋದ. ಅವನನ್ನ ಸಮಾಧಿ ಮಾಡಿದ್ರು. ಸಮಾಧಿಯಲ್ಲಿ ಅವನು ನರಳ್ತಿದ್ದ. ಅಲ್ಲಿಂದ ಕಣ್ಣೆತ್ತಿ ನೋಡಿದಾಗ ದೂರದಲ್ಲಿ ಅಬ್ರಹಾಮನನ್ನ ನೋಡಿದ. ಅವನ ಹತ್ರ ಲಾಜರ ಇದ್ದ. ಆಗ ಆ ಶ್ರೀಮಂತ ಕರೆದು, ತಂದೆ ಅಬ್ರಹಾಮ, ನನಗೆ ಕರುಣೆ ತೋರಿಸು. ನೀರಲ್ಲಿ ಬೆರಳ ತುದಿಯನ್ನ ಅದ್ದಿ ನನ್ನ ನಾಲಿಗೆಯನ್ನ ತಣ್ಣಗೆ ಮಾಡೋಕ್ಕೆ ಲಾಜರನನ್ನ ಕಳಿಸು. ಯಾಕಂದ್ರೆ ದಗ ದಗ ಅಂತ ಉರಿಯೋ ಈ ಬೆಂಕಿಯಲ್ಲಿ ನಾನು ನರಳ್ತಾ ಇದ್ದೀನಿ ಅಂತ ಜೋರಾಗಿ ಕೂಗಿದ. ಅದಕ್ಕೆ ಅಬ್ರಹಾಮ, ಕಂದ, ನೀನು ಬದುಕಿದ್ದಾಗ ಜೀವನ ಪೂರ್ತಿ ಒಳ್ಳೊಳ್ಳೆ ವಿಷಯಗಳಿಂದ ಮಜಾ ಮಾಡಿದೆ, ಆದ್ರೆ ಲಾಜರ ಬರೀ ಕೆಟ್ಟ ವಿಷಯಗಳನ್ನೇ ಅನುಭವಿಸಿದ್ದಾನೆ. ಈಗ ಅವನು ನೆಮ್ಮದಿಯಾಗಿ ಇದ್ದಾನೆ. ನೀನು ನರಳ್ತಾ ಇದೀಯ. ಅಷ್ಟೇ ಅಲ್ಲ, ಇಲ್ಲಿ ನಮ್ಮ ನಿಮ್ಮ ಮಧ್ಯ ಒಂದು ದೊಡ್ಡ ಕಣಿವೆ ಇದೆ. ಹಾಗಾಗಿ ಯಾರಿಗೂ ಇಲ್ಲಿಂದ ಆ ಕಡೆ ಹೋಗೋಕ್ಕೂ ಆಗಲ್ಲ, ಅಲ್ಲಿಂದ ಈ ಕಡೆ ಬರೋಕ್ಕೂ ಆಗಲ್ಲ ಅಂದ. ಆಗ ಆ ಶ್ರೀಮಂತ, ಹಾಗಾದ್ರೆ ತಂದೆ, ಲಾಜರನನ್ನ ನನ್ನ ಅಪ್ಪನ ಮನೆಗೆ ಕಳಿಸು ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ನನಗೆ 5 ಸಹೋದರರು ಇದ್ದಾರೆ, ಅವ್ರ ಹತ್ರ ಇವನು ಹೋಗಿ ಚೆನ್ನಾಗಿ ಅರ್ಥ ಮಾಡಿಸಲಿ. ನನ್ನ ತರ ಅವರು ಈ ಜಾಗಕ್ಕೆ ಬಂದು ನರಳೋದು ಬೇಡ ಅಂದ. ಆದ್ರೆ ಅಬ್ರಹಾಮ, ಅವ್ರ ಹತ್ರ ಮೋಶೆ ಮತ್ತು ಪ್ರವಾದಿಗಳು ಬರೆದಿರೋ ಪುಸ್ತಕಗಳಿವೆ, ಅದರಲ್ಲಿರೋ ಮಾತಿನ ಪ್ರಕಾರ ನಡೀಲಿ ಅಂದ. ಅದಕ್ಕೆ ಆ ಶ್ರೀಮಂತ, ತಂದೆ ಅಬ್ರಹಾಮ, ಆಗಲ್ಲ, ಸತ್ತವರು ಯಾರಾದರೂ ಅವರ ಹತ್ರ ಹೋದ್ರೆ ಅವರು ಪಶ್ಚಾತ್ತಾಪ ಪಡ್ತಾರೆ ಅಂದ. ಆದ್ರೆ ಅಬ್ರಹಾಮ, ಅವರು ಮೋಶೆ ಮತ್ತು ಪ್ರವಾದಿಗಳು ಬರೆದ ಪುಸ್ತಕದ ಮಾತುಗಳನ್ನೇ ಕೇಳದಿದ್ರೆ ಸತ್ತವರಲ್ಲಿ ಯಾರಾದರೂ ಮತ್ತೆ ಬದುಕಿ ಬಂದು ಹೇಳಿದ್ರೂ ನಂಬಲ್ಲ ಅಂದ.